ಪಾದೋಹಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾತ್ ಅಧೀಶ್ವರಮಿಯಾಂ ಶರಣಂ ರಮೇಶ. ಯಾವುದೀಗ 298 ಯದಕ್ಷರಾದಿತಿ ಯದ್ವಾಚಃ ಇತಿ ಮಹಿದಾತಸ್ಯ ಪ್ರಾಕ್ ವಿಶ್ಲೇಷೋ ವಿಶ್ಲಿಷ್ಟಚಿತ ಸ್ವಯಮೇವ ಶ್ರೀಪುಂ ರೂಪೇಣ ರಮಣಂಚ ಉಕ್ತಂ. ತತ್ರ ಮಂತ್ರ ಯದಕ್ಷರಾದಿತಿ ಯಸ್ಮದಕ್ಷರಾತ್ ನಾರಾಯಣಾಖ್ಯಾತ್ ಮೂಲರೂಪಾತ್ ಅಕ್ಷರಂ ಅವತಾರ ರೂಪಂ ಯುಕ್ತಂ ಸ್ತ್ರೀಪುಮಾತ್ಮನಾ ಮಿಲಿತಮೇವ ಇತಿ ಆಗಚ್ಛತಿ ತಸ್ಯ ವಾಹನಭೂತಾಃ ದೇವಾಃ ತೇಷಾಂ ಚ ಅಲೌಕಿಕಂ ಫಲಂ ಭವತಿ ಇತಿ ವಿಭವಃ ಉಚ್ಯತೆ ಯುಜೈತಿ. ದೇವತೆಗಳೆಲ್ಲ ಪರಮಾತ್ಮನ ಈ ಒಂದು ದೇವರಥ ಇದಕ್ಕೆ ವಾಹನರಾಗಿದ್ದಾರೆ. ಅವರಿಗೆ ವಿಶೇಷವಾದಂಥ ಒಂದು ವಿಭವ ಇದೆ, ವೈಭವ ಇದೆ. ಸವಾ ಏಷಃ ಪರಮೋ ವಿಕಾರಃ ಇತ್ಯಾದಿನ ಯತ್ ಸರ್ವಶಬ್ದವಾಚ್ಯತ್ವಂ ಭಗವತಃ ಉಕ್ತಂ ತತ್ರ ಮಂತ್ರಃ ಉದಾಹ್ರಿಯತೆ ಯದ್ವಾಚಃ ಇತಿ. ಸವಾ ಏಷಃ ಪರಮೋ ವಿಕಾರಃ, ವಿಕಾರ ಅಂದರೆ ವ್ಯಾಖ್ಯಾನ, ಉಡುತ್ತೆಲ್ಲ ಕೂಡ ವ್ಯಾಖ್ಯಾನ. ಓಂಕಾರದಿಂದ ಓಂಕಾರ ಆಕಾರಕ್ಕೆ ಓಂಕಾರ ವ್ಯಾಖ್ಯಾನ, ಓಂಕಾರಕ್ಕೆ ವ್ಯಾಹೃತಿಗಳು, ಹೀಗೆ ಎಲ್ಲ ಶಾಸ್ತ್ರ ಪ್ರಪಂಚವೂ ಕೂಡ ಅನ್ನೋದಕ್ಕೆ ವ್ಯಾಖ್ಯಾನ ಅಂತ ಹೇಳಿದೆ. ಅದನ್ನು ತತ್ರ ಮಂತ್ರ ಉದಾಹರಿಯಲ್ಲಿ ಅದಕ್ಕೆ ಆಧಾರ ಅಂದರೆ ಯದ್ವಾಚಃ ನ ಮಂತ್ರ. ವಾಚಃ ಅಕಾರಸ್ಯ ಯತ್ ಓಬಿತಿ ಓಂಕಾರಾಖ್ಯೋ ವಿಕಾರ ಯಚ್ಚ ನೇತಿ ನಕಾರಾಖ್ಯೋ ವಿಕಾರ. ಅಕಾರ ನಕಾರ ನಾರಾಯಣ ಎಲ್ಲವೂ ಕೂಡ ಅದರ ವ್ಯಾಖ್ಯಾನ. ಯದ್ಭಾವೋ ವಾಕ್ಸಮೂಹಸ್ಯ ಮಧ್ಯೆ ಯದೋಮಿತಿ ಪದಂ ಅಂಗೀಕಾರ ವಾಚೀನಿ ವಾಚೀತಿ ಯಾವತ್. ಯದ್ವಾಚಃ ಅಂದರೆ ವಾಕ್ಸಮೂಹಸ್ಯ ಅಂತರ್ಥ. ಮಧ್ಯೆ ಅದರಲ್ಲಿ ಯತ್ ಯಾವ ಓಂ ಇತಿ ಪದಂ, ಓಂ ಅಂತಕ್ಕಂಥ ಪದ ಇದೆ ಅಂಥೇಳಿ ಅದಕ್ಕೆ ಅದರ ವಿಕಾರದಂ ಪ್ರತಿಷೇಧಾರ್ಥಮಿತಿ ಸುಧೋಕ್ತಂ ವ್ಯಾಖ್ಯಾನಂ ಬೋಧ್ಯಂ. ನಾ ಇತಿ ಪದಂ ಪ್ರತಿಷೇಧಾರ್ಥಂ, ನಾನದ ಪ್ರತಿಷೇಧಾರ್ಥ. ಅದು ಕೂಡ ಪರಮಾತ್ಮನ ದೋಷಗಳ ಪ್ರತಿಷೇಧವನ್ನು ಮಾಡೋದರಿಂದ ಅದು ಕೂಡ ಭಗವದ್ವಾಚಕನೇ. ಯಚ್ಚ ಅಸ್ಯಾಹ ವ್ಯಾಖ್ಯಾನಭೂತಂ ಅರ್ಥತಃ ಕಠಿಣಂ ಶಬ್ದರೂಪಂ ಯದು ಯದೇ ವಾಚ ಉಲ್ಬಟಿಷ್ಣು ಶ್ರವಣ ಅಪ್ರಿಯಂ ಶಬ್ದರೂಪಂ ಉಪರಕ್ಷಣಮೇತತ್. ಶ್ರವಣಕ್ಕೆ ಪ್ರಿಯ ಆಗಲಿ ಅಪ್ರಿಯ ಆಗಲಿ ಸಕಲ ಶಬ್ದಗಳು ಕೂಡ ಭಗವದ್ವಾಚಕ. ಯಚ್ಚ ನೇತಿ ಪದಂ ಉಪಲಕ್ಷಣಮೇತತ್ ಮಿತಂ ಅಮಿತಂ ಇತ್ಯಾದಿಕಂ ತತ್ಸರ್ವಂ ಕವಯೋ ಜ್ಞಾನಿನೋ ದೇವಾಃ ವಿಯೂಯ ವಿಚಾರ್ಯ ನಾಮಾಯತಾನಿ ಯಕಾರಾದಿ ನಾಮಾರ್ಥಭೂತ ಭಗವನ್ ಮಹಾತ್ಮ್ಯಾನಿ ಅನ್ವವಿಂದನ್. ಮಿತ ಅಮಿತ ಮೊದಲಾದಂಥ ಪಂಚವಿಧವಾದಂಥ ಶಾಸ್ತ್ರ ಸಮುದಾಯ ಏನಿದೆ ಅದನ್ನೆಲ್ಲ ಕೂಡ ಕವಯ ಜ್ಞಾನಿಗಳು ಭಗವತ್ಪರ ನಾಮಾಯತನಾನಿ ಎಲ್ಲ ಭಗವಂತನ ನಾಮಗಳು ಅಂತ ಹೇಳಿ ಎಲ್ಲ ಅನ್ವವಿಂದನ್ ಸರಿಯಾಗಿ ತಿಳಿದಿದ್ದಾರೆ. ಸ್ವಯೋಗ್ಯತಾನುಸಾರೇಣ ಜ್ಞಾತವಂತಹ ಅಲ್ಲೋರ್ ಯೋಗ್ಯತೆ ತಕ್ಕಂತೆ ತಿಳಿತಾರೆ. ಶ್ರುತೇ ತಸ್ಮಿನ್ ಜ್ಞಾನೇ ಪರಿಪಕ್ವೇ ಸತಿ ಅಧಿ ಅಧಿಕಂ ಸಮತೃಪ್ಯನ್ ಕೃತಕೃತ್ಯಾ ಮುಕ್ತ ಭೂವನ್. ಜ್ಞಾನ ಪಡೆಯೋದೊಂದು, ಜ್ಞಾನ ಪರಿಪಾಕ ಆಗೋದೊಂದು, ಪರಿಪಾಕ ಆಗ್ತಿರಲೇಕ ಅಧಿಕಂ ಸಮತೃಪ್ಯ ತಥಾಚ ಉಕ್ತ ಮನುವ್ಯಾಖ್ಯಾನೇ ನಾಮವಿತ್ ಕೃತಕೃತ್ಯತಾ ಇತಿ. ಯಸ್ಮಿನ್ ವಿಷ್ಣು ವಿಷ್ಣು ವಿಷಯೇ ನಾಮಾನಿ ಜ್ಞಾತ್ವಾ ತಸ್ಮಿನ್ ಜ್ಞಾನೇ ಶ್ರುತೇ ಪಕ್ವೇ ಅಧಿ ಸಮತೃಪ್ಯನ್ ತತ್ರ ವಿಷ್ಣು ದೇವಾಃ ಸರ್ವಯುಜೋ ಮನೋವಾಕ್ಕಾಯ ಕರ್ಮಭಿ ಯುಕ್ತಾ ಭವಂತಿ. ಆ ಜ್ಞಾನ ಹೆಚ್ಚುತ್ತಾ ಹೆಚ್ಚುತ್ತಾ ಹೋದಂತೆ ಮನಸ್ಸು ವಾಕು ಕರ್ಮ ಎಲ್ಲದರಲ್ಲೂ ಕೂಡ ಭಗವಂತನ ಕಡೆಗೆ ಮಾಡ್ತಾರೆ. ನಾನ್ಯತ್ರ ಸಾಧನ ಫಲಯೋ ಐಕ್ಯರೂಪಾದಿತಿ ಭಾವ. ಬೇರೆ ಕಡೆ ಮನಸ್ಸಾಕೋದಿಲ್ಲ, ಸಾಧನ ಫಲಕ್ಕೆ ಏಕರೂಪದ ಐಕ್ಯ ಅಂದರೆ ಏಕರೂಪದ ಸಾಧನಕ್ಕೆ ತಕ್ಕಂತೆ ಸಾಧ್ಯ ಫಲ. ಆದ್ದರಿಂದ ಹೆಚ್ಚೆಚ್ಚು ದೇವರ ಕಡೆ ಮನಸ್ಸಾಕಿದಷ್ಟು ಕೂಡ ಹೆಚ್ಚೆಚ್ಚು ಫಲ ಸಿಗ್ತಾ ಇದೆ. ದೇವತೆಗಳು ಹಾಗೆ ಹೆಚ್ಚು ಫಲವನ್ನು ಪಡೀತಾರೆ. ಮನಸ್ಸು ವಾಕ್ ಕಾಯ ಎಲ್ಲದರಿಂದ ದೇವರನ್ನು ಆರಾಧನೆ ಮಾಡೋದರಿಂದ ಏವಂ ಜ್ಞಾನಿನ ಫಲಮುಚ್ಯತೆ ತೇನೇತಿ. ಏವಂ ವಿದ್ವಾಂತೇನ ಬ್ರಹ್ಮಣ ತದನುಗ್ರಹೇಣ ಪಾಪ್ಮಾನ ಮನಿಷ್ಠ ಪುಣ್ಯಂಚ ಅಪ್ರಾರಬ್ಧಮಪಹತ್ಯ ನಿರಸ್ಯ ಪ್ರಾರಬ್ಧಂಚ ಭೋಗೋಪಮರ್ದಾಭ್ಯಾಂ ಶಪಯಿತ್ವಾ ಸ್ವರ್ಗೇ ಸ್ವರ್ಗಂ ಲೋಕಂ ವಿಷ್ಣುಲೋಕಮಪ್ಪೇತಿ ಪ್ರಾಪ್ನೋತಿ. ಅನಿಷ್ಟ ಪುಣ್ಯವನ್ನು ಕಳ್ಕೊಳ್ತಾರೆ, ಪಾಪವನ್ನೆಲ್ಲ ಕಳ್ಕೊಳ್ತಾರೆ, ಮುಂದೆ ಮೋಕ್ಷವನ್ನು ಸೇರಿ ಸುಖವಾಗಿರ್ತಾರೆ. ಯದುಕ್ತಂ ನಾರಾಯಣಾದಿ ರೂಪಸ್ಯ ಮಹಿದಾಸಾದಿ ಅವತಾರ ರೂಪಸ್ಯ ಚ ಸ್ತ್ರೀ ಉಭಯಾತ್ಮಕಮೇವ ಸ್ವರೂಪಂ ನತು ವ್ಯವಸ್ಥಿತಂ ಸ್ತ್ರೀತ್ವಂ ಪುಂಸ್ತ್ವಂಚೇತಿ ತತ್ರ ಮಂತ್ರ ಉದಾಹ್ರಿಯತೆ ನೈನವಿತಿ. ಪರಮಾತ್ಮನಿಗೆ ಮಹಿದಾಸಾದಿ ಸಕಲ ಅವತಾರಗಳಿಗೂ ಕೂಡ ಸ್ತ್ರೀ ಪುಂ ಉಭಯಾತ್ಮಕಮೇವ ಸ್ವರೂಪಂ. ಸ್ತ್ರೀ ರೂಪ ಇದೆ, ಪುರುಷ ರೂಪ ಇದೆ, ಅದು ವ್ಯವಸ್ಥಿತವಾಗಿದೆ. ಆದರೆ ನಪುಂಸಕ ರೂಪ ಮಾತ್ರ ಇಲ್ಲ ಅನ್ನೋದನ್ನು ನೈನಮಿತಿ ಅನ್ನ ಶ್ರುತಿ ವಾಕ್ಯ ಹೇಳ್ತಾ ಇದೆ. ಏನಂ ಸ್ತ್ರೀ ಪುಂ ರೂಪಿಣಂ ವಿಷ್ಣುಂ ಪ್ರಮಾಣಹೀನಯಾ ಕೇವಲ ವಾಚಾ ಸ್ತ್ರೀಯಂ ಕೇವಲ ಸ್ತ್ರೀಯಂ ಬೃಬನ್ನ ವದತಿ. ಏನೋ ಬಾಯಲೆ ಹೇಳಬೇಕು ಅಂತ ಹೇಳೋದಿಲ್ಲ, ಆಧಾರಪೂರ್ವಕವಾಗಿ ಹೇಳ್ತಾರೆ. ಏನಂ ಅಸ್ತ್ರೀ ಪುಮಾಂಸಂ ಬೃಮನ್ನ ವದತಿ ವಿಷ್ಣೋ ಸ್ತ್ರೀ ಪುಂ ರೂಪಯೋ ಸದ್ಭಾವಾತ್. ಏನಂ ಅಸ್ತ್ರೀ ಪುಮಾಂಸಂ ಬೃಮನ್ ನ ವದತಿ ವಿಷ್ಣೋ ಸ್ತ್ರೀ ಪುಂ ರೂಪಯೋ ಸದ್ಭಾವಾತ್. ವಿಷ್ಣುವಿಗೆ ಸ್ತ್ರೀ ಪುರುಷ ರೂಪ ಎರಡೂ ಇದೆ, ಅನುಪುಂಸಕ ರೂಪ ಇಲ್ಲ ಅನ್ನೋದನ್ನು ಮುಂದುವರಿಸ್ತಾರೆ. ಯದ್ವಾ ಏನಂ ಅಸ್ತ್ರೀ ಪುಮಾನ್ ಇತಿ ಬೃಮನ್ನ ವದತೀತಿ ಇತಿ ಶಬ್ದ ಮಧ್ಯಾಹಾರೇಣ ಯೋಜ್ಯ ಶಬ್ದಾಧ್ಯಾಹಾರೇಣ ಯೋಜ್ಯ. ಪುರುಷನನ್ನ ಪುರುಷ ಅಂತ ಹೇಳಿದ್ರು ಹಿಡಿದಾಗಲಿಲ್ಲ, ಸ್ತ್ರೀ ಅಂತ ಹೇಳಿದ್ರು ಹಿಡಿದಾಗಲಿಲ್ಲ, ಎರಡು ಹೇಳಬೇಕು. ಎರಡು ಹೇಳಿದ್ರೆ ಹಿಡಿದಾಗಲಿಲ್ಲ, ಯಾಕೆ ಲೋಕ ವಿಲಕ್ಷಣವಾದ ರೂಪವಾದ್ದರಿಂದ ಅದನ್ನು ಎಷ್ಟು ಹೇಳಿದರೂ ಕೂಡ ಪರಮಾತ್ಮ ರೂಪಗಳನ್ನು ಸರಿಯಾಗಿ ಹೇಳದಂತೆ ಆಗೋದೇ ಇಲ್ಲ ಅಂತ ಹೇಳಿದರು. ಅಸ್ಮಿನ್ ಪಕ್ಷೇ ವಿಷ್ಣು ವಿಭಕ್ತಿ ವ್ಯತ್ಯಯ ಏನಂ ಕೇವಲ ಪುಮಾಂಸಮೇವ ಬೃವನ್ನಪಿ ನ ವದತೀ. ಬರೀ ಪುರುಷ ಅಂತ ಹೇಳಿದವನು ಸರಿಯಾಗಿ ಹೇಳೋದಿಲ್ಲ. ಯಃ ಕಶ್ಚನ ಲೋಕ ವಿಲಕ್ಷಣೋ ಜ್ಞಾನಿ ಪುರುಷ ಏನಂ ಸ್ತ್ರೀಯಂ ಪುಮಾಂಸಂಚ ವದನ್ ವರ್ತತೆ ಸಯೇವ ವದತಿ. ಎರಡು ರೂಪ ಇದೆ ಅಂತ ಹೇಳ್ತಾರಲ್ಲ, ಅವರು ಸರಿಯಾಗಿ ಹೇಳಿದ ಲೆಕ್ಕ. ಸ್ವರಸ್ಯ ಅಂದರೆ ಪರಮಾತ್ಮನ ಪುರುಷ ರೂಪನೂ ಇದೆ, ಸ್ತ್ರೀ ರೂಪನೂ ಇದೆ. ನಿರಾಕಾರ ಅಂತ ಹೇಳ್ತಾರೆ, ಎಷ್ಟು ತಪ್ಪು ಮಾಡ್ತಾರೆ. ಸ್ತ್ರೀ ರೂಪ ಇದೆ, ಪುರುಷ ರೂಪ ಇದೆ, ನಿರಾಕಾರ ಅಂತ ಹೇಳೋರು ಕೆಲವರು, ನಪುಂಸಕ ರೂಪನೂ ಇದೆ ಅಂತ ಹೇಳೋದು ಕೆಲವರು, ಎರಡೂ ತಪ್ಪೆ. ಆಕಾರ ಇಲ್ಲ ಅಂತ ಹೇಳಿದರೂ ತಪ್ಪು, ನಪುಂಸಕ ರೂಪನೂ ಇದೆ ಅಂತ ಹೇಳಿದರೂ ತಪ್ಪು. ಪುರುಷ ರೂಪನೂ ಇದೆ, ಸ್ತ್ರೀ ರೂಪನೂ ಇದೆ, ಆದರೆ ಅದು ವಿಲಕ್ಷಣವಾದ ಪುರುಷ, ವಿಲಕ್ಷಣವಾದ ಸ್ತ್ರೀ ಅಂತ ಇನ್ನೂ ಸೇರಿಸ್ಕೋಬೇಕು ಲೌಕಿಕ. ಅದೆಲ್ಲ ದೇವರ ಎಲ್ಲ ಗುಣಗಳು ಹಾಗೇನೆ, ದೇವರ ಬಲ, ವಿಲಕ್ಷಣ ಬಲ, ದೇವರ ಜ್ಞಾನ, ವಿಲಕ್ಷಣ ಜ್ಞಾನ. ಏನು ಹೇಳಿದರೂ ದೇವರ ಬಗ್ಗೆ ಏನು ಹೇಳಬೇಕು, ಅದನ್ನು ವಿಲಕ್ಷಣ ಅಂತಲೇ ಹೇಳಬೇಕು. ಲೌಕಿಕ ಕೆಲವರು, ಯಾಕಂದ್ರೆ ಇದೆಯಂತೆ ಎಲ್ಲ ಇದೆ, ಯಾಕೆ ಪುರುಷ ರೂಪ ಇದ್ದ ಸ್ತ್ರೀ ರೂಪ ಇರಬೇಕಲ್ಲ, ನವಸತಿಕನ ಜೀವರಿದ್ದಾರಲ್ಲ, ಯುಕ್ತಿ ಅದು. ಅದು ಯುಕ್ತಿಗೆ ಉತ್ತರ ಕೊಟ್ಟರು ದೋಷ ಇಲ್ಲ. ಮತಾಚಾರ್ಯರು ಮತಾಚಾರ್ಯ ಏನೇ ಹೇಳಿದ್ದಾರೆ, ನಿರಾಕಾರ ಅಂತ ಹೇಳಿದ್ದಾರೆ, ಏನೇ ಹೇಳಿದ್ದಾರೆ, ಅದರಿಂದಾಗಿನೇ ಅದು ಸರಿಯಲ್ಲ. ಕೆಲವು ವಾದಗಳೆಲ್ಲ ಕೆಲವು ಹೇಳಿದ್ದು, ಕೆಲವು ಸಂಭಾವಿತ ವಾದಗಳು, ಪ್ರಾಬಬಲ್ ಕೇಸಸ್ನು ಹೇಳಿಕೊಂಡು ಖಂಡನೆ ಮಾಡಿಬಿಡೋದು, ಕೆಲವನ್ನು ಹೇಳಿದ್ದನ್ನು ಖಂಡನೆ ಮಾಡೋದು, ಕೆಲವು ಅದು ಆಹಿತ ಶಂಕ ಅಂತ ಕರೀತಾರೆ. ಯಾರು ಸಂಖ್ಯೆ ಮಾಡದೆ ಹೋದರೂ ಕೂಡ ಸಂಖ್ಯೆ ನಾವೇ ಮಾಡಿಕೊಂಡು ಉತ್ತರ ಕೊಡೋ, ಆ ರೀತಿ ಮಾಡ್ತಾರೆ. ಹೌದು, ಆ ರೀತಿ ಅದು ಹೇಳಿ ಶಿಷ್ಯರಿಗೆ ಬರಬಹುದು, ಅಥವಾ ಯಾರಿಗಾರು ಬರೋ ಸಂಭವ ಇದೆ ಅಂತ ಉತ್ತರ ಕೊಟ್ಬಿಟ್ರೆ ಮುಗಿದೋಯ್ತು. ಲೌಕಿಕ ಸ್ತ್ರೀ ಪುಂ ವಿಲಕ್ಷಣತ್ವಾತ್ ಅಸ್ತ್ರೀ ಪುಮಾನಿತಿ ವದನ್ನಪಿ ವದತಿ. ಸ್ತ್ರೀ ರೂಪ ಪುಂ ರೂಪಸ್ತೇತಿ ವದನ್ನಪಿ ನ ವದತಿ. ಜ್ಞಾನಿಗಳು ಹೇಳ್ತಾರೆ ಪುರುಷ ರೂಪನೂ ಇಲ್ಲ ಸ್ತ್ರೀ ರೂಪನೂ ಇಲ್ಲ ಅಂದ್ಬಿಡ್ತಾರೆ ಜ್ಞಾನಿಗಳು. ಅದೇ ಜ್ಞಾನಿಗಳು ಪುರುಷ ರೂಪನೇ ಸ್ತ್ರೀ ರೂಪನೂ ಇದೆ ಅಂತ ಹೇಳಿಬಿಡ್ತಾರೆ. ಅವಾಗ ಅರ್ಥ ಏನು ಅಂದರೆ ವಿಲಕ್ಷಣ ಅಂತ ತಗೊಂಡು ಹೇಳಬೇಕೆ ಹೊರತು ಅವ್ರ ವಿರೋಧ ಇಲ್ಲ ಅವರಿಬ್ಬರಿಗೂ ಕೂಡ. ಯಾವ ಆ್ಯಂಗಲ್ ಇಲ್ಲ ಅಂತ ಹೇಳ್ತಾರೋ ಆ್ಯಂಗಲ್ಲೇ ಬೇರೆ, ಯಾವ ಆ್ಯಂಗಲ್ ಇದೆ ಅಂತ ಹೇಳ್ತಾರೋ ಅದೇ ಬೇರೆ. ಆದ್ದರಿಂದ ಏನು ಪರಸ್ಪರ ಏನಿಲ್ಲ ಅವರಲ್ಲಿ, ವಿರೋಧ ಇಲ್ಲ. ಅದು ಕೂಡ ಅಷ್ಟೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣ ಅಂತಾರೆ ಜ್ಞಾನಿಗಳು. ಏನೇ ಹೇಳಿದರೂ ಕೂಡ ಅದಕ್ಕೊಂದು ಅರ್ಥ ಇಟ್ಕೊಂಡಿರ್ತಾರೆ, ಅದನ್ನು ಗಮನಿಸ್ತೇನೆ ವಿರೋಧ ಅಂತಾನೋ ಅರ್ಥ ಇಲ್ಲ ಅಂತಾನೋ ಹೇಳಬಾರ್ದು. ಲೌಕಿಕ ಸ್ತ್ರೀ ಭೂಮಿ ರಕ್ಷಣೆ ವದನ್ನಪಿ ನ ವದತಿ ಭಗವತಃ ಅಪ್ರಸಿದ್ಧತ್ವೇನ ಸಾಕಲ್ಯೇನ ವಚನ ಅಗೋಚರತ್ವಾದಿತಿ ಭಾವ. ಪರಮಾತ್ಮ ಅತೀಂದ್ರಿಯ ಪದಾರ್ಥ, ಅದರಿಂದ ಎಷ್ಟೇ ಹೇಳಿದರೂ ಕೂಡ ಸರಿಯಾಗಿ ಹೇಳೋ ಶಕ್ತಿ ಇರೋದಿಲ್ಲ. ನಾನು ಮಿತಂ ಅಮಿತಮಿತ್ಯಾದಿನ ಸ್ವವಾಕ್ಯೇನ ಯದ್ವಾ ಚ ಓಮಿತಿ ಮಂತ್ರೇಣಾಪಿ ಸರ್ವೇ ಶಬ್ದಾ ಭಗವದ್ವಾಚಕ ಇತ್ಯುಕ್ತ. ಕಥಮೇವಂ ಓಂ ಅನ್ನೋ ಒಂದೇ ಮಾತಿನಿಂದ ಹಿಡಿದು ಎಲ್ಲ ಶಬ್ದಗಳು ಭಗವದ್ವಾಚಕ ಅಂತ ಹೇಳಿದರೆ ಕಥಮೇವಂ ಸತಿ ಆಕಾರಸ್ಯೈವ ಸವಾ ಏಷಃ ವಾಚಃ ಪರಮೋವಿಕಾರಃ ಯದ್ವಾಚ ಓಮಿತ್ಯಾದು ವಾ ವಾಕ್ತ್ಭೋಕ್ತಿ ಉಚ್ಯತೆ ತೇನಾರ್ಥ ಇತಿ ವಾಗಿತಿ ನಿರ್ವಚನಸ್ಯ ಇತರ ತುಲ್ಯತ್ವಾದಿತ್ಯತ ಅಕಾರೋ ವಿಶೇಷೇಣ ಭಗವದ್ವಾಚಕ ಇತ್ಯುಚ್ಯತೆ ಆಯಿತಿ ಬ್ರಹ್ಮೇತಿ. ಎಲ್ಲವೂ ಹೇಳುತ್ತೆ ಅಂತ ಹೇಳಿದ ಮೇಲೆ ಓಂ ಅನ್ನೋದು ಭಾರಿ ವಿಶೇಷ ಉಂಟು, ಆಮ ವಿಶೇಷ ಉಂಟು, ಯಾತಕ್ಕೆ ಹೇಳ್ತಾರೆ ಅಂದರೆ ಹೌದು ವಿಶೇಷ ಇದೆ ಅದಕ್ಕೆ ಹೇಳ್ತೇವೆ ಅಂತ ಹೇಳಿದರು. ಆಯಿತ್ಯನೇನ ಬ್ರಹ್ಮ ಪೂರ್ಣಂ, ಆ ಅಂದರೆ ಪೂರ್ಣಾಂತರ್ಥ, ಅಪೂರ್ಣೇಭ್ಯ ಚಿತ್ ಪ್ರಕೃತಿ ಜೀವ ಜಡೇಭ್ಯ. ಚಿತ್ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ, ಜೀವ ಜೀವರು, ಜಡ ಜಡಗಳು, ಅವರಿಂದ ಅನ್ಯತೆ ಪೂರ್ಣ ಬೇರೆಯಾಗಿದ್ದಾನೆ. ಪೂರ್ತಿ ವಿರೋಧಿ ದೋಷಹೀನಂ, ಪರಮಾತ್ಮ ದೋಷಹೀನನಾಗಿದ್ದಾನೆ. ಎಂಥ ದೋಷಗಳಿಗೆ ವಿರೋಧ ಅಂದರೆ ಪೂರ್ತಿ ವಿರೋಧಿ, ಪೂರ್ಣತ್ವಕ್ಕೆ ಧಕ್ಕೆ ತರತಕ್ಕಂಥ ಯಾವ ದೋಷಗಳು ಪರಮಾತ್ಮನಲ್ಲಿ ಇಲ್ಲ. ಅಣುವಾಗಿದ್ದಾನೆ, ಮಹತ್ವ ಆಗಿದ್ದಾನೆ, ಅದು ಪೂರ್ಣತ್ವಕ್ಕೆ ವಿರೋಧ ಬರೋದಿಲ್ಲ. ಅದು ಗೊತ್ತಾಯ್ತಾ? ಅನುಭವಿಸಕನಾಗಿದ್ದಾನೆ, ವಿರೋಧ ಬರುತ್ತೆ. ಆದ್ದರಿಂದ ಯಾವುದು ಪೂರ್ಣತ್ವಕ್ಕೆ ಧಕ್ಕೆ ಬರುತ್ತೋ ಅಂಥ ಗುಣಗಳನ್ನು ದೇವರಲ್ಲಿ ಒಪ್ಪಬಾರದು. ಅದು ದೋಷ ಗುಣ ಅಲ್ಲೇ ಇಲ್ಲ. ಪೂರ್ಣತ್ವಕ್ಕೆ ವಿರೋಧ, ಅದಕ್ಕೆ ಹೇಳ್ತಾರೆ ಐಶ್ವರ್ಯಸ್ಯ ಅವಿರೋಧೀಯತೆ. ದೇವರ ಹಿರಿಮೆಗೆ ಧಕ್ಕೆ ತರದಂತೆ ಏನೇ ಹೇಳಿದರೂ ದೇವರಿಗೆ ಓಕೆ. ಅದು ಧಕ್ಕೆ ತರೋದಾದರೆ ಅದೆಲ್ಲ ಅಗ್ರಾಹ್ಯ ಅಂತ ಹೇಳಿಬಿಡ್ತಾರೆ. ಯದ್ವಾಚ ಓಂ ಇತ್ಯಾದೋ ವಾಕ್ತೋಕ್ತಿ ಹಿ ಆ ಇತ್ಯನೇನ ಬ್ರಹ್ಮ ಇತಿ ಪೂರ್ಣಂ. ಅದಕ್ಕೆ ಅಹಾ ಅಂತ ಬಿಡಿಸಿದರು. ಅಹಾ ಇತಿ ಬ್ರಹ್ಮ ಅಂತ, ಆ ಇತಿ ಬ್ರಹ್ಮ ಅಂತ ಹೇಳಿದೆ. ಅಹಾ ಇತಿ ಬ್ರಹ್ಮ ಅಂತ ಯಾತಕ್ಕೆ ಹೇಳಿದರು ಅಂದರೆ, ಆ ಅಂದರೆ ಅಕ್ಷರ, ಅಹಾ ಅಂದರೆ ಪದ. ಪದದಿಂದ ವೈಲಕ್ಷಣ್ಯ, ಪೂರ್ಣತ್ವ ಮತ್ತು ದೋಷರಾಹಿತ್ಯ ಮೂರನ್ನು ಹೇಳೋದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ ಅಂತ ವಿಸ್ತಾರವಾಗಿ ಹೇಳಿದ್ದಾರೆ ಹಿಂದೆ. ಆ ಅಲ್ಲವಲ್ಲ, ಅಕ್ಷರದಿಂದ ಪದ ಬರೋದು. ಮತ್ತು ರಾಮ ಶಬ್ದ ಅನ್ಬೇಕು, ರಾಮ ಪದ ಅಲ್ಲ, ರಾಮ ಶಬ್ದ. ರಾಮ ರಾಮೋ ರಾಮ ಅಂಬೋದು ಪದ. ಯಾವ ವಿಭಕ್ತಿ ಪ್ರತ್ಯಯ ಸೇರಿದಾಗ ಏನಾಗುತ್ತದೋ ಪದ ಆಗುತ್ತೆ. ಅದು ರೂಟ್ ಧಾತು, ಅದಕ್ಕೆ ವಿಭಕ್ತಿ ಇದು ಸೇರಿದಾಗ ಕ್ರಿಯಾಪದ ಅದಕ್ಕೊಂದು ಇದು ಸೇರಬೇಕು. ಅವಾಗ ಏನೋ ವಿಕರ್ಣ ಪ್ರತ್ಯಯ ಸೇರಿದಾಗ ಏನಾಗುತ್ತೆ, ಅದಕ್ಕೆ ವರ್ಬ್ ಅಂತಾಗತ್ತೆ. ಕ್ರಿಯಾಪದ ಆಗಬೇಕು. ಧಾತುನ ಕ್ರಿಯಾಪದದ ಮೂಲ ರೂಪ ಏನಂತಾರೆ? ಧಾತು. ಪದದ ಮೂಲ ರೂಪ ಏನಂತಾರೆ? ಶಬ್ದ. ಅದರಿಂದ ಅದಕ್ಕೊದಕ್ಕೆ ವ್ಯತ್ಯಾಸ ಇದೆ. ಆ ಅನ್ನೋದು ಶಬ್ದ, ಅಹ ಅನ್ನೋದು ಪದ. ಐತ್ಯನೇನ ಕಿಂತು ಕಿಂ ತದಿತ್ಯತೋ ಅಹಮೇವ ಇತ್ಯುಚ್ಯತೆ ಮಹಿ ದಾಸೇನ ತತ್ರೇತಿ. ಯಾರೋ ಬ್ರಹ್ಮ ಅಂದರೆ ತಾನೇ ಅಂತ ಹೇಳಿದ, ಅಹಂ ಅಂತ ಹೇಳಿದ. ಅನುಸ್ವಾರ ಏನದು ನೀವೇ ಹೇಳಿ. ಅದೊಂದು ಅಕ್ಷರ, ಅಕ್ಷರ ಪದ ಅಲ್ಲ ಅದು. ಅನುಸ್ವಾರ ವಿಸರ್ಗಗಳೇನು 51 ಅಕ್ಷರಗಳಲ್ಲಿ ಅದು ಸೇರಿದೆ. ಅಂ ಅಹ ಸೇರಿದ್ರಿಂದ ಅದು ಪದ ಅನ್ಬಾರ್ದು. ಏನು ಅನ್ಬೇಕು ಅದಕ್ಕೆ? ವಿಸರ್ಗ. ಅದು ಅನುಸ್ವಾರ, ಅದು ವಿಸರ್ಗ, ಎರಡು ಅಕ್ಷರಗಳು. ಆದರೆ ಅದು ಸೇರಿದಾಗ ಇನ್ನೊಂದು ಪದ ಮಾಡುತ್ತೆ. ಒಟ್ಟು ವಿಭಕ್ತಿ ಪ್ರತ್ಯಯ ಸೇರ್ಬೇಕಲ್ಲ. ಇತಿ ಶಸ್ಮಾತ್ ಇಷ್ಟ ಹೇಳಿ ಕಿಂ ತದಿತ್ಯತು ಅಹಮೇವ ಇತ್ಯುಚ್ಯತೆ ಮಹಿದಾಸ ಏನ ತತ್ರೇ ಇತಿ ತಸ್ಮಾತ್ ಅಹ ಇತ್ಯನೇನ ದೋಷಿ ಅನ್ಯದ್ ದೋಷಹೀನಂ ದೋಷ ವಿರುದ್ಧ ಗುಣಪೂರ್ಣಂ ವಸ್ತು ಉಚ್ಯತೆ. ದೋಷ್ಯನ್ಯತ್ ಅಂದರೆ ದೋಷಿಯಿಂದ ಭಿನ್ನವಾದದ್ದು ಅಂದರೆ ದೋಷಹೀನ ಅಂತ ಅರ್ಥ. ದೋಷಕ್ಕೆ ವಿರುದ್ಧವಾದ ಗುಣ, ಅದರಿಂದ ಗುಣಪೂರ್ಣ ಅಂತ ಅರ್ಥ. ಆ ಶಬ್ದಕ್ಕೆ ದೋಷ ದೂರ ಅಂತನೂ ಅರ್ಥ, ಗುಣಪೂರ್ಣ ಅಂತನೂ ಅರ್ಥ. ವಸ್ತು ಉಚ್ಯತೆ ತಸ್ಮಾತ್ ತತ್ರ ಅಕಾರ ವಾಚ್ಯತ್ವೇ ಜ್ಞೇಯಾನ್ಯತ್ವಾತ್ ಹೇಯ ದೋಷವರ್ತಿತತ್ವಾತ್ ಹೇಯ ವಿರೋಧಿ ಗುಣಪೂರ್ಣತ್ವಾತ್ ಅಹಂ ನಾಮ ಅಹಮೇವ ಆಗತಮಂ ಆಗತಂ ಆಗತಃ ಇತಿ ತತ್ರ ಆಗತಂ ಅಹಮಿತಿ. ಆ ಯಾರು ಆಹ ಶಬ್ದವಾಚ್ಯಾದರೂ ನಾನೇ ಅಂತ ಪರಮಾತ್ಮ ಹೇಳಿದ. ಬೃಹತಿ ಸಹಸ್ರ ನಿಷ್ಠ ವಿದ್ಯಾಂತರ ಉಪದೇಶ ಮುಖೇನ ಯದಕ್ಷರಂ ಯದಕ್ಷರಾದಕ್ಷರಮೇತಿ ಯುಕ್ತಮಿತ್ಯುದಾಹೃತ ಮಂತ್ರ ವ್ಯಾಖ್ಯಾನಾರ್ಥಂಚ ಪುನಃ ಪರಾಮೃಶ್ಯತೆ. ಅದು ಯದ್ದದ್ವಾ ಇದಮಿತಿ, ಅದನ್ನು ಇನ್ನೂ ಪರಾಮರ್ಶೆ ಮಾಡಿ ಪರಮಾತ್ಮ ಬೃಹತಿ ಸಹಸ್ರದ ಮಹಿಮೆಯ ಮೂಲಕವಾಗಿಯೂ ಆತನ ಮಹಿಮೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎತ್ತ ಯದ್ವಾ ಇದಮಿತಿ ಎತ್ತದಿದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ಏತಸ್ಯ ಏವಂ ಸಂಪನ್ನಸ್ಯ ಬೃಹತಿ ಸಹಸ್ರಸ್ಯ ಅಕ್ಷರಾಣಾಂ ಪುರುಷೋಚ್ಚಾರ್ಯತೆಯ ತದನುಬಂಧಿನಾಂ ವ್ಯಂಜನಾಕ್ಷರಾಣಾಂ ತದ್ಗತಾನಾಂ ಸ್ತ್ರೀರೂಪಾಣಾಂಚ ಷಟ್ರಿಂಶತಂ ಸಹಸ್ರಾಣಿ ಭವಂತಿ. ಅಲ್ಲಿ ಪುರುಷರೂಪ ಸ್ತ್ರೀರೂಪ ಒಂದೊಂದು ಅಕ್ಷರದಲ್ಲಿ ಎರಡು ಭಾಗ ಇದೆ. ಒಂದು ಸ್ವರದ ಭಾಗ, ವ್ಯಂಜನದ ಭಾಗ. ಸ್ವರದ ಭಾಗದಿಂದ ಪುರುಷರೂಪಗಳು ವಾಚ್ಯ, ವ್ಯಂಜನ ಭಾಗದಿಂದ ಸ್ತ್ರೀರೂಪಗಳು ವಾಚ್ಯ. 36,000 ಅಂಬದು ಎರಡಾಯ್ತಾಗ. ಪ್ರತಿಯೊಂದರಲ್ಲೂ ಸ್ವರ ವ್ಯಂಜನ ಇರೋದ್ರಿಂದ ಎರಡಾಯಿತು. ಸೊ 2,72,000 ಆಯಿತು. ಆದರೆ ಪುರುಷರೂಪಗಳೆಲ್ಲ ಸ್ವರವಾಚ್ಯ, ಸ್ತ್ರೀರೂಪಗಳೆಲ್ಲ ವ್ಯಂಜನ ವಾಚ್ಯ. ವ್ಯಂಜನ ಅಕ್ಷರಾಣಾಂ ತದ್ಗತಾನಾಂ ಸ್ತ್ರೀರೂಪಾಣಾಂಚ ಷಟ್ತ್ರಿಂಶತಂ ಸಹಸ್ರಾಣಿ ಭವಂತಿ ತಥಾ ಸ್ವರಾಕ್ಷರಾಣಾಂ ತದ್ಗತಾನಾಂ ಪುಂರೂಪಾಣಾಂಚ ಷಟ್ತ್ರಿಂಶತಂ ಸಹಸ್ರಾಣಿ ಭವಂತಿ. ಒಟ್ಟು ಎಷ್ಟಾಯಿತು ಅಂದರೆ 72,000. ಅದು ಪುರುಷರ ಆಯುಷ್ಯದ ಒಟ್ಟು ದಿವಸಗಳಷ್ಟು. ಹಗಲುಗಳು 36,000, 100 ವರ್ಷಕ್ಕೆ, ವರ್ಷಕ್ಕೆ 360 ಅಂದರೆ 100 ವರ್ಷಕ್ಕೆ ಎಷ್ಟಾಯಿತು? 36,000. ಅದು ಹಗಲು 36,000, ರಾತ್ರಿ ಎರಡು ಸೇರಿ 72,000 ಆಯ್ತು ಅಲ್ಲಿಗೆ. ಅದು ಪುರುಷನ ಆಯುಷ್ಯದ ಪೂರ್ಣ. ಅದಕ್ಕೆ ಬೃಹತಿ ಶಾಸ್ತ್ರಕ್ಕೆ ಯಾವುದೇ ಪೂರ್ಣತ್ವ ಬಂತು ಅಂದರೆ ಅದು ಪುರುಷನ ಆಯುಷ್ಯದ ಸಂಕೇತ. ಸಹಸ್ರಾಣಿ ಭವಂತಿ ತಥಾ ಪುರುಷಾಯುಷೋ ಅನ್ನ ಮಹೋರಾತ್ರಾಭಿಮಾನಿ ಸೂರ್ಯಗತಾನಾಂ ಪುಂರೂಪಾಣಾಂ ಸ್ತ್ರೀರೂಪಾಣಾಂಚ ಪ್ರತ್ಯೇಕಂ ಶತ್ರಿಂಶತ್ ಸಹಸ್ರಾಣಿ ಭವಂತಿ ಇತ್ಯರ್ಥಃ. ತತಶ್ಚ ಕಿಂ ಇತ್ಯತ ಉಚ್ಯತೆ ಜೀವೇತಿ ಅನಕಾಮಮಾರಃ. ಮುಂದೆ ಅನಕಾಮಮಾರ ಅಂದರೆ ಅನಾದ್ರ ಮುಖ್ಯ ಪ್ರಾಣನ ಸೃಷ್ಟಿ ಮಾಡೋದಕ್ಕೋಸ್ಕರವಾಗಿ ರಮಾದೇವಿಯೊಂದಿಗೆ ಪರಮಾತ್ಮ ಇದ್ದಾನೆ ಅನ್ನೋದು ಅನಕಾಮಮಾರ ಅಂತ ದೇವರ ಹೆಸರು. ಅನಸ್ಯ ಪ್ರಾಣಸ್ಯ ಕಾಮ ಉತ್ಪತ್ತಿ ಕಾಮ ಸನ್ ಮಾಯಾಂ ರಮಾಯಾಂ ಸ್ಥಿತಾನಾಂ ಜ್ಞಾನರೂಪಾಣಾಂ ಸ್ವಸ್ತ್ರೀತನು ರಮತೆ ಇತಿ ಮಾ ಆರ ಅನಕಾಮ ಮಾ ಆರ ಅಷ್ಟು ಪದ ಇದೆ. ಮಾ ಮೊದಲು ಅನ, ಆಮೇಲೆ ಕಾಮ, ಆಮೇಲೆ ಮಾ, ಆಮೇಲೆ ಆರ. ಮಾ ಅಂದರೆ ಮಹಾಲಕ್ಷ್ಮಿ, ಲಕ್ಷ್ಮೀರ್ ಮಾ ಇಂದಿರಾ ರಮಾ ಮಾಧವ, ಮಾ ಅಂದರೆ ರಮಾಧವ. ಅದಕ್ಕೆ ಅಷ್ಟು ಪದಕ್ಕೆ ಅರ್ಥ ಹೇಳಿದೆ. ಅನಕಾಮ ಮಾರ ನಾಮಕೋ ಭಗವಾನ್ ವಿಷ್ಣು ಜೀವಾಕ್ಷರೇಣ ಜೀವೈ ಪುರುಷಗತೈ ಅಕ್ಷರೈ ಬೃಹತ್ಯುಕ್ತ ವ್ಯಂಜನಾಕ್ಷರಗತೈ ಸ್ತ್ರೀರೂಪೈ ಜೀವಾಹ ಸೂರ್ಯಗತ ಸೂರ್ಯ ಅಹರ್ಗತಾನೆ ಜೀವಾಹ ಸೂರ್ಯ ಅಹರ್ಗ ಸೂರ್ಯನಿಂದ ಬರತಕ್ಕಂಥದ್ದೊಂದು ಜೀವನ ಹಗಲು ರಾತ್ರಿ ಸೂರ್ಯನಿಂದ ಬರತಕ್ಕಂಥ ಹಗಲು ರಾತ್ರಿ ಪುಂ ರೂಪಾಣಿ ಆಪ್ನೋತೀತಿ ಏವಂ ಪ್ರಕಾರೇಣ ಜೀವಾಕ್ಷರೇಣ ಪುರುಷಗತೈ ಸ್ವರಾಕ್ಷರಗತೈ ಪುಂ ರೂಪೈ ಜೀವಾಹ ಸೂರ್ಯರಾತ್ರಿ ತದಭಿಮಾನಿ ರಾತ್ರ್ಯಾಖ್ಯಾದೀನ ಅವಯವಗತಾನಿ ಸ್ತ್ರೀರೂಪಾಣಿ ಆಪ್ನೋತಿ ಕದಾಚಿತ್ ಜೀವಾನ್ಹಾ ಸೂರ್ಯಾರ್ಗತೈರೇವ ಪುಂ ಗತೈರೇವ ಪುಂ ರೂಪೈ ಜೀವಾಕ್ಷರಂ ಪುರುಷ ವ್ಯಂಜನಾಕ್ಷರಗತ ಸ್ತ್ರೀರೂಪಾಣಿ ಆಪ್ನೋತಿ ಸ್ವರ ವ್ಯಂಜನಗಳು ಹೇಗೆ ಜೊತೆಯಾಗಿರುತ್ತೋ ಲಕ್ಷ್ಮೀನಾರಾಯಣ ಇರ್ಬು ಜೊತೆಗಿರ್ತಾರೆ. ಅದರಲ್ಲೂ ಕೂಡ ಲಕ್ಷ್ಮೀಗತವಾದ ತನ್ನ ರೂಪದೊಂದಿಗೆ ಪರಮಾತ್ಮ ಇರ್ತಾನೆ ಎಂಬುದು ವಿಶೇಷ. ತಥಾ ಜೀವಾನ್ಹ ಸೂರ್ಯ ತದಭಿಮತ ದಿನ ಅವಯವ ರಾತ್ರಿ ಅವಸ್ಥಿತೈ ಜೀವಾಕ್ಷರಂ ಪುರುಷಗತ ಸ್ವರಾಕ್ಷರಗತ ಪುರುಷ ರೂಪಾಣಿ ಆಪ್ನೋತಿ ಯದ್ವಾ ಜೀವಾಕ್ಷರೇಣ ಜೀವಾಕ್ಷರಂ ಆಪ್ನೋತಿ ಜೀವಾನ್ಹ ಜೀವಾಹ ಜೀವಾಹರಿತ್ಯ ಅನ್ವಯ. ಸೂರ್ಯನ ಹಗಲು ಸೂರ್ಯನ ರಾತ್ರಿ, ನಂಪಾಲಿಗೆ ಹಗಲು ನಂಪಾಲಿಗೆ ರಾತ್ರಿ, ಅಲ್ಲೂ ಪುರುಷ ರೂಪ ಸ್ತ್ರೀರೂಪ, ಇಲ್ಲೂ ಪುರುಷ ರೂಪ ಸ್ತ್ರೀರೂಪ. ಪರಮಾತ್ಮ ಈ ರೀತಿಯಲ್ಲಿ ರೂಪರೂಪಗಳೊಂದಿಗೆ ತನ್ನದೇ ರೂಪಗಳೊಂದಿಗೆ ಏಕೀಭಾವವನ್ನು ಹೊಂದುತ್ತಾನೆ. ತಥಾ ಜೀವಾನ್ಹ ಸೂರ್ಯಾರ್ಹಗತ ಆಯಿತು. ಅರ್ಥಾಂತರಾಣಿತು ಭಾಷ್ಯ ವ್ಯಾಖ್ಯಾನ ದಶಾಯಾಮೇವ ಸ್ಪಷ್ಟಯಿಷ್ಯಾಮ. ಇನ್ನೂ ಅನೇಕ ಅರ್ಥಗಳಿವೆ, ಭಾಷ್ಯ ವ್ಯಾಖ್ಯಾನ ಮಾಡಬೇಕಾದ್ರೆ ಮುಂದೆ ತೋರಿಸ್ತೇವೆ ಅಂತ ಹೇಳಿದೆ. ಯನ್ಮಂತ್ರೇ ಯುಜಯೋ ಯುಕ್ತ ಅಭೀಯತ್ ಸಂವಹಂತಿ ಇತಿ ದೇವಸ್ಯ ರಥಂ ವಹಂತಿ ಇತ್ಯುಕ್ತಂ ತತ್ ಪ್ರಕಾರ ಉಚ್ಯತೆ ಅಥ ಇತಿ ಅಥ ಏಷ ದೇವರಥಃ ಮೊದಲು ಹೇಳ್ತಾರೆ. ಅಥ ದೇವಸ್ಯ ವಾಯೋಹೋ ವಿಷ್ಣುಶ್ಚ ಅಧ್ಯಾತ್ಮಂ ಅಧಿದೈವಂಚ ರಥ ಉಚ್ಯತೆ. ಇದು ದೇಹ, ಅದರಲ್ಲಿ ಅದಕ್ಕೆ ಅಭಿಮಾನಿ ದೇವತೆ ವಾಯುದೇವರು, ಪರಮಾತ್ಮ ಒಳಗೆ ಮಹಾದೇವತೆಯಾಗಿದ್ದಾನೆ. ತಸ್ಯ ಅಧ್ಯಾತ್ಮಂ ದೇಹರಥಸ್ಯ ವಾಗೀಂದ್ರಿಯಾಭಿಮಾನಿ ಉಮಾ ಅಧಿದೈವಂ ವಿಷ್ಣು ವಿಷ್ಣುರಥಸ್ಯ ನಾಗಾಕಾರ ಉದ್ಧಿಹಿ ಉದ್ಧರಣರಜ್ಜು ರೂಪ. ಉದ್ಧಿ ಅಂದರೆ ರಜ್ಜು, ವಾಗ್ ಉದ್ಧಿಹಿ ಅಂತ ಹೇಳಿದರು. ಅದು ರಜ್ಜು, ರಥಕ್ಕೆ ಹಗ್ಗ ಬೇಕಲ್ಲ ಹೇಳಿ ಮುಂದೋಗಲ ಕುದುರೆಗಳಿಗೆ, ಅದು ರಜ್ಜು. ಶ್ರೋತ್ರೇ ದಕ್ಷ ವಾಮ ಶ್ರೋತ್ರಗತಂ ಚಂದ್ರ ತದ್ಭಾರ್ಯೇ ಪಕ್ಷಸಿ. ದಕ್ಷ ವಾಮ ಬಲ ಎಡ, ಬಲಗಿವಿ ಎಡಗಿವಿ, ಅಲ್ಲಿ ಚಂದ್ರ ಚಂದ್ರನ ಪತ್ನಿ, ಪಕ್ಷಸಿ ಅಂದರೆ ಎರಡು ಪಕ್ಕಗಳು. ಪಾರ್ಶ್ವಯೋಹೋ ನಿಯುಂಕ್ತೆ ಅನ್ಯತ್ರ ಉಭಯಾಶ್ವರೂಪೌ ಪಾರ್ಶ್ವಯೋಹೋ ನಿಯುಕ್ತೌ ಚಕ್ಷುಷಿ ಸೂರ್ಯ ತದ್ಭಾರ್ಯೇ ಸೂರ್ಯ ಸಂಜ್ಞಾ ಯುಕ್ತೆ ಅಗ್ರತೋ ನಿಯುಕ್ತೆ ತದ್ರಥಗತಿ ಹೇತು ಭೂತೌ. ಮುಂದ್ಗಡೆ ಇದ್ದು ರಥಕ್ಕೆ ಸಂಚಾರಕ್ಕೆ ದಾರಿ ತೋರಿಸೋದು. ಅನ್ಯತ್ರ ತಗ್ರತೋ ನಿಯುಕ್ತಾಶ್ವೌ, ಅವು ಕುದುರೆ ಇದ್ದಂತೆ ಇದ್ದ ಎಲ್ಲ ಕುದುರೆಗಳೇ. ಮನಃ ತದಭಿಮಾನಿ ರುದ್ರ ಉಭಯತ್ರ ಸಂಗೃಹೀತ ಸಾರಥಿ. ರುದ್ರದೇವರು ಸಾರಥಿ, ಕುದುರೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾರಥಿ ಬೇಕು. ಹತ್ತು ಇಂದ್ರಿಯಗಳ ನಿಯಂತ್ರಣಕ್ಕೆ ಮನಸ್ಸಿರೋದ್ರಿಂದ ಅದು ಸಾರಥಿ. ತದುಭಯ ವಿಧ ಚಂದನ ಮಯಂ ಪ್ರಕೃಷ್ಟಾನಂದ ರೂಪತ್ವಾತ್ ಪ್ರಾಣೋ ವಾಯು ವಿಷ್ಣುಶ್ಚ ಅಧಿತಿಷ್ಠತಿ. ಇದರೊಳಗೆ ಪ್ರಾಣದೇವರಿದ್ದಾರೆ ಅಂದರೆ ಪ್ರಾಣಶಬ್ದಕ್ಕೆ ವಾಯು ಅಂತೋನ ಅರ್ಥ, ವಿಷ್ಣು ಅಂತೋನ ಅರ್ಥ, ಅವರಿಬ್ಬರು ಇದ್ದಾರೆ. ಯದ್ವಾ ಸ ವಾಚ ಸೌ ಅಯಂ ಚೇತಿ ತದಯಂ ಲಿಂಗವ್ಯತ್ಯಯೋ ವಾ ಸೋಯಂ ತದುಕ್ತಂ ಋಷಿಣಾ ಸರ್ವಜ್ಞೇನ ಹಯಗ್ರೀವೇಣ. ಇದಿಷ್ಟು ಕೂಡ ಯಾರಿಂದ ಬಂದಿದೆ? ಸರ್ವಜ್ಞನಾದ ಹಯಗ್ರೀವಿ ಪರಮಾತ್ಮನೇ ಮಂತ್ರದಲ್ಲಿ ಹೇಳಿದ್ದಾನೆ. ಆ ತೇನ ವಿವಸ್ವತಃ ಇತಿ ಪ್ರಥಮ ಮಂತ್ರ ಸ್ಯಯಮರ್ಥ. ಮೊದಲೇ ಮಂತ್ರಕ್ಕೆ ಈ ಅರ್ಥ, ದ್ವಿತೀಯ ಮಂತ್ರ ಮುಂದೆ ಹೇಳ್ತಾರೆ. ಹೇ ಅಶ್ವಿನೌ ஆஷு வானாத் கமனாத் ஹயாசியத்வாச்ச அஸ்வினாமானோ விஷ்ணு வாயு. ಇಲ್ಲಿ ಸ್ತೋತ್ರ ಮಾಡಿದ್ರೆ ಅಶ್ವಿನಿ ದೇವತೆಗಳ ಸ್ತೋತ್ರ ಅಲ್ಲ ಇದು. ಯಾರ ಸ್ತೋತ್ರ ಇದು? ಹರಿವಾಯುಗಳ ಸ್ತೋತ್ರ ಇದು. ಮನಸ್ಸೋ ಜವೀಯಸ ಮನಸ್ಸೋ ಅಪಿ ಅತಿವೇಗವತ ಅಧಿದೈವಂ ತೇನ ಪ್ರಸಿದ್ಧೇನ ರಥೇನ ಯಾತಂ. ಎಷ್ಟು ವೇಗ ಇದೆ ಅಂದರೆ ಎಲ್ಲದಕ್ಕಿಂತ ಹೆಚ್ಚು ವೇಗ ಮನೋವೇಗ, ಅದಕ್ಕಿಂತ ಹೆಚ್ಚು ವೇಗ ಹರಿವಾಯುಗಳ ವೇಗ. ಗೊತ್ತಾಯ್ತಾ? ವಾಯುದೇವರ ವೇಗ ಇನ್ನೂ ಜಾಸ್ತಿ, ದೇವರ ವೇಗ ಮತ್ತೂ ಜಾಸ್ತಿ. ಅದಕ್ಕೆ ರಥೇನ ಯಾತಂ ಅಂತ ರಥದಿಂದ ನೀವು ಬನ್ನಿ. ಅಧ್ಯಾತ್ಮಂ ಮನಸೋಪಿ ಜೀವೀಯಸ ಕಾರ್ಯಸಾಧನೆ ಪಟುನ ತೇನ ಶರೀರಾಖ್ಯೇನ ರಥೇನ ಯಾತಂ. ಶರೀರ ಅಂತ ರಥದಿಂದ ನೀವು ಆಗಮಿಸಿರಿ ಅಂತ ಪ್ರಾರ್ಥನೆ. ಆಗತ್ಯ ಸನ್ನಿಧಾನೆ ಅಧಿಷ್ಠಾನತೆಯ ಶರೀರಸ್ಯ ಕಾರಣತ್ವ ತೃತೀಯ. ಆಗತ್ಯ ಸನ್ನಿಧಾನೆ ಅಧಿಷ್ಠಾನತೆಯ ಶರೀರಸ್ಯ ಕಾರಣತ್ವ ತೃತೀಯ. ಶರೀರ ಎಂಬುದು ಕಾರಣ, ಕಾರಣ ಹೇಳೋದಕ್ಕೋಸ್ಕರ ತೃತೀಯ ವಿಭಕ್ತಿ ಹೇಳಿದ್ದಾರೆ. ಶರೀರೇ ಸನ್ನಿಹಿತೋ ಭವತಂ ಇತಿ ಯಾವತ್, ಶರೀರದ ಸನ್ನಿಹಿತರಾಗಿರಿ ಅಂತ ಪ್ರಾರ್ಥನೆ. ಏತೇನ ಅಸ್ಮದಾದಿ ದೇಹಸ್ಯ ಕಥಂ ಮನಸೋ ಜವೀಯಸ್ತ್ವಂ ಕಥಂ ಚ ದೇವಾಗಮನ ಕಾರಣತ್ವಮಿತಿ ನಿರಸ್ತಂ. ನಮ್ಮ ದೇಹಕ್ಕೆ ಹೇಗೆ ಭಾರಿ ವೇಗ ಬರುತ್ತೆ ಮತ್ತು ದೇವರಿದೆ ಜಾತಕ್ಕೆ ಬರಬೇಕು ಅನ್ನೋ ಪ್ರಶ್ನೆಗಳಿದು ಉತ್ತರ ಇದೆ. ದೇಹ ಏನು ಉತ್ತರ ಬಂತು ಅಂದರೆ, ಕಾರ್ಯ ಸಾಧನೆ ಮನಸ್ಸಃ ಪಟೀಯಸ್ತ್ವಸ್ಯ ಜವೀಯಸ್ಯಬ್ದೇನ ವಿವಕ್ಷಿತತ್ವಾತ್. ಮನಸ್ಸೇನು ಬಹಳ ಅತ್ಯಂತ ವೇಗ ಅನ್ನೋದನ್ನು ಹೇಳೋದಕ್ಕೋಸ್ಕರ ಮನಸ್ಸಿಗಿಂತ ವೇಗವಾದದ್ದು ಅಂತ ಹೇಳಿದರು. ಆಗಮನ ಕಾರ್ಯ ಸನ್ನಿಧಾನಂ ಪ್ರತಿ ಶರೀರಸ್ಯ ಅಧಿಷ್ಠಾನತೆಯ ಕಾರಣತ್ವೇನ. ಆಗಮನ ಕಾರ್ಯ ಏನಿದೆ ಆಗೋದಕ್ಕೋಸ್ಕರ ಒಂದು ಜಾಗ ಬೇಕು, ಬನ್ನಿ ಅಂದರೆ ಎಲ್ಲಿಗೆ ಅಂತ ಕೇಳುತ್ತಾರೆ. ಶರೀರಕ್ಕೆ ಮೊದಲು ಅಧಿಷ್ಠಾನ ಅದು. ರಥೇನ ಆಯಾತಮಿತಿ ಉಕ್ತಿ ಸಂಭವಾಚ್ಯ ತದುಕ್ತಂ ತತ್ವಪ್ರಕಾಶಿಕಾಯಾಮ್. ಈ ವಿಷಯ ಬಂದಾಗ ಬ್ರಹ್ಮಸೂತ್ರ ಅದರ ಭಾಷ್ಯ ಅದಕ್ಕೆ ತತ್ವಪ್ರಕಾಶಿಕ ಏನಿದೆ ಅದರಲ್ಲಿ ಸ್ಪಷ್ಟೀಕರಣ ಇದೆ ಅಂತ ಕೋಟ್ ಮಾಡಿದ್ರು. ಟೀಕಾರಾಯರು ಪ್ರತ್ಯೇಕ ಐತರೇ ಉಪನಿಷತ್ತಿಗೆ ಭಾಷ್ಯಕ್ಕೆ ಟೀಕಾ ಬರೋದಿಲ್ಲ, ಅದಕ್ಕೋಸ್ಕರ ಅಲ್ಲಲ್ಲೇ ಬರೆದಿದ್ದರೆ ಸೇರಿಸಬೇಕು ಅಂತ ಹೇಳ್ತಾರೆ. ಮನಸ್ಸೋ ಜವೀಯಸ ಪಟುನಾ ತೇನ ಶರೀರಾಖ್ಯೇನ ರಥೇನ ಆಯಾತಂ ಶರೀರೇ ಸನ್ನಿಹಿತೋ ಭವತಮಿತಿ. ಎಲ್ಲ ಕಡೆ ಇದ್ದೇ ಇದ್ದಾರೆ ಹರಿವಾಯುಗಳು, ಮತ್ತೇನು ಬರೋದು ಅಂದರೆ ಸನ್ನಿಧಾನವನ್ನು ವ್ಯಕ್ತಗೊಳಿಸಿ ಅಂತ ಅರ್ಥ. ಕೇಚಿತ್ತು ಶರೀರಾಭಿಮಾನಿ ದೇವತಾ ಶರೀರ ವಿವಕ್ಷಯ ಇಯ ಮುಕ್ತಿ ರೀತ್ಯಾಹುಹು. ಕೆಲವರು ಶರೀರಾಭಿಮಾನಿ ದೇವತಾ ವಿವಕ್ಷಯ ಶರೀರ ವಿವಕ್ಷಯ ಮಾಡ್ತು ಅಂತ ಹೇಳಿದ್ದಾರೆ ಅಂತ ಇನ್ನೂ ಕೆಲವು ವ್ಯಾಖ್ಯಾನವನ್ನು ಕೋಟ್ ಮಾಡಿದರು. ಅದು ವಿರೋಧ ಇದ್ದಾಗ ಅದಕ್ಕೆ ಖಂಡನೆ ಮಾಡ್ತಾರೆ. ವಿರೋಧ ಇಲ್ಲದೆ ಹೋದಾಗ ಖಂಡನೆ ಮಾಡೋದಿಲ್ಲ. ಪಕ್ಷಾಂತರ, ಇನ್ನೊಂದು ಅರ್ಥ ಆದ ಖಂಡನೆ ಮಾಡೋದಿಲ್ಲ, ತಪ್ಪರ್ಥ ಆದ ಖಂಡನೆ ಮಾಡ್ತಾರೆ. ರಥಸ್ಯ ಅತಿಶಯ ಉಚ್ಯತೆ ರುಭವ ಸರ್ವೇ ದೇವಾ. ಮೊನ್ನೆ ಹೇಳಿದೆ, ರುಭು ಅಂದರೆ ರುಹು ಅನ್ನೋ ದೇವತೆ ಅಷ್ಟೇ ಅಲ್ಲ, ಎಲ್ಲ ದೇವತೆಗಳ ಕಾಮನ್ ನೇಮ್ ಅದು. ಯಂ ದ್ವಿವಿಧಂ ರಥಂ ವಾಂ ಭೃವಯೋ ವಾಂ ಯುಭಯೋರ್ ಅರ್ಥಮೇವ ಚಕ್ರುಹು. ಆ ರಥ ನಿಮಗೋಸ್ಕರವೇ ಇರತಕ್ಕಂಥ ರಥ ಇದು. ಯಶ್ಯ ಚ ರಥಸ್ಥ ಅಧಿದೈವಂ ವೈಷ್ಣವರಥಸ್ಯ ಯೋಗೇ ಅಶ್ವಾದಿಭಿರ್ ಯೋಗೇ ಸತಿ ಯುವಸ್ವತೋ ವಿವಿಧಂ ವಾಸವತ್ವಾತ್ ಯುವಸ್ವನ್ನಾಮಕ ನಾರಾಯಣ ನಾರಾಯಣ ದಿವೋ ದುಹಿತಾ ಮಹಾಲಕ್ಷ್ಮಿ ಪುತ್ರಿ ಭಾರತಿ ಜಾಯತೆ. ಇಂತಹ ನಾರಾಯಣನಿಂದ ವಿವಸ್ವಾನ್ ನಾಮಕ ನಾರಾಯಣನಿಂದ ಅವರ ಮಹಾಲಕ್ಷ್ಮಿಯಲ್ಲಿ ಮಗಳಾಗಿ ಭಾರತೀಯ ದೇವತಾರವನ್ನು ಮಾಡ್ತಾರೆ. ಆಗ ಅದಕ್ಕೆ ಸುದಿನ ಅಂತ ಕರೀತಾರೆ. ಸುದಿನೇ ಸುಖಪ್ರದೇ ಉಭೇ ಅಹನಿ ಅಹೇಯತ್ವಾತ್ ಜ್ಞಾನಾತ್ಮಕತ್ವಾಚ ಅಹರ್ನಾಮಕೇ. ಅಹೇಯ ಎಂಬುದು ಒಂದು ಕಾರಣ, ಅದು ಹಗಲಲ್ಲಿ ಮಲಗಿದಾಗ ಏನಂತಾರೆ, ಒಳ್ಳೆ ಕಾಲ ಮಲಿಬಿಟ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಜ್ಞಾನದ ಕಾಲ ಅದು, ಅದಕ್ಕಾಗಿ ಅದು ವಿಶೇಷ ಸುದಿನ. ವಾಯೋರ್ ದ್ವೇ ರೂಪೇ ಚ ಜಾಯೇತೇ, ಒಂದು ಅಧ್ಯಾತ್ಮ ರೂಪ ಒಂದು ಅಧಿದೈವ ರೂಪ. ಯದ ಯಸ್ಯ ಅಧ್ಯಾತ್ಮಂ ದೇಹಾಖ್ಯರತಸ್ಯ ಮನೋವಾಕ್ ಕರ್ಮಭಿಹಿ ಯೋಗೇ ಜಾತೆ ಸತಿ ವಿವಸ್ವಾನ್ನಾಮಕಾತ್ ವಿಷ್ಣೋ ದಿವೋ ದುಹಿತ ರಮಾಯಾಹ ಪುತ್ರಿ ಸರಸ್ವತಿ. ದಿವೋ ದುಹಿತ ಅಂತ ಹೇಳಿದರೆ ಸರಸ್ವತಿ. ತದಭಿಮನ್ಯಮಾನಂ ಭಗವದ್ ಅಪರೋಕ್ಷ ಜ್ಞಾನಂ ಜಾಯತೆ. ಸರಸ್ವತಿ ಬರ್ತಾರೆ ಅದರ ಒಂದೇ, ಅಪರೋಕ್ಷ ಜ್ಞಾನ ಉಂಟಾಗುತ್ತೆ ಅದರ ಒಂದೇ. ಎಲ್ಲಿ ಎಲ್ಲಿ ಬಂತು? ಮನೋವಾಕ್ ಕರ್ಮಭಿಹಿ, ಮನೋವಾಕ್ ಕರ್ಮ ಮೂರು ಬಂತಲ್ಲ ಯೋಗೇ ಸತಿ. ಮೊದಲು ಕಾಯಕ್ಕೆ ಕರ್ಮಕ್ಕೆ ಮನೋವಾಕ್ ಕಾಯ, ಮನಸ್ಸು ವಾಕು ಕರ್ಮ. ಕರ್ಮ ಮಾಡಲಿಕ್ಕೆ ಏನು ಬೇಕು? ಕಾಯ ಬೇಕು. ಆ ದೃಷ್ಟಿಯಿಂದ ಕಾಯ ಅಂತ ಹೇಳದೆ ಹೊರತು ಕಾಯದ ಸಾರ್ಥಕ್ಕೆ ಕರ್ಮ ಮಾಡಿದವರು ಏನದು ವ್ಯರ್ಥ ಇದ್ದಾಗಲೇ. ಆದ್ದರಿಂದ ಕಾಯದ ಕಾಯೇನ ವಾಚ ಮನಸ್ಸೇಂದ್ರಿಯ ಇರುವ ಅಂತ ಹೇಳಿದಾಗ ಅಲ್ಲೂ ಕೂಡ ಕಾಯ ಅಂತ ಪದ ಉಪಯೋಗಿಸುತ್ತಾರೆ. ಕಾಯ ಅಂದರೆ ಬರೀ ಶರೀರ, ಶರೀರದಿಂದ ಉಂಟಾಗೋದೇನೋ ಕರ್ಮ. ಅದಕ್ಕೆ ಮನಸ್ಸು, ವಾಕ್, ಕರ್ಮ ಮೂರಿರಲಕ್ಕೂ ಕಾಯ ಬೇಕೇ ಬೇಕು. ಕಾರ್ಯ ಎಂಬುದು ಅಧಿಷ್ಠಾನ, ಕಾಯ ಕಾಯ ಎಂಬುದು ಅಧಿಷ್ಠಾನ. ಅದಕ್ಕೆ ಸಾಧನ ಶರೀರ ಅಂತ ಕರೆದಿತ್ತು. ಶರೀರಕ್ಕೆ ಏನೇನಿದೆ, ಈಗ ಮನಸ್ಸಿದೆ, ಆಮೇಲೆ ಇಂದ್ರಿಯಗಳಿದೆ, ಅದರಿಂದ ಕರ್ಮ ನಡೆಯುತ್ತೆ. ಸೊ ಮನೋವಾಕ್ ಕರ್ಮ ಎಂಬ ಸರಿ ಹೋಯ್ತಾರೆ. ಕಾಯ ಮೂರಕ್ಕೂ ಅಧಿಷ್ಠಾನ, ಯಾವುದಕ್ಕೆ, ಮನಸ್ಸಿಗೂ ವಾಕಿಗೂ ಕರ್ಮಕ್ಕೂ ಮೂರಕ್ಕೂ ಕೂಡ ಅಧಿಷ್ಠಾನವಾದ್ದರಿಂದ ಕಾಯ ಅಂತ ಹೇಳಿಬಿಟ್ರೆ ವಿಷ್ಣು ಇನ್ಕ್ಲೂಡೆಡ್. ಜಾತೆ ಸತೀ ವಿವಸ್ವಾನ್ ನಾಮಕ ವಿಷ್ಣುರ್ ದಿವೋ ದುಹಿತ ರಮಾಯಾ ಪುತ್ರಿ ಸರಸ್ವತೀ ತದಭಿಮನ್ಯಮಾನಂ ಭಗವದ್ ಅಪರೋಕ್ಷ ಜ್ಞಾನಂ ಜಾಯತೆ ಉಭಯ ಉಭಯ ವಿಧೇ ಸುದಿನೇ ಸುಖಪ್ರದೇ. ಎರಡು ಕೂಡ ಸುದಿನಗಳು ಒಂದು ಹೇಳಿದ್ದಾರೆ. ಒಂದು ಅಪರೋಕ್ಷ ಜ್ಞಾನ ಬರೋ ಕ್ಷಣ, ಇನ್ನೊಂದು ಮುಕ್ತಿಗೆ ಹೋಗೋ ಕ್ಷಣ. ವಾಯುಭವಿಮತೆ ಜೀವನ್ಮುಕ್ತಿ ಮುಕ್ತ್ಯವಸ್ಥಾ ಲಕ್ಷಣೆ, ಅದಕ್ಕೆ ಜೀವನ್ಮುಕ್ತ್ಯವಸ್ಥ ಅಹನೀಚ ಜಾಯೇತೆ ಇತ್ಯರ್ಥ. ನಿಮಿಷ ವಾಮವಃ ಇತಿ ದ್ವಿತೀಯ ಮಂತ್ರಸ್ಯ ಅಯಮರ್ಥ. ಅಶ್ವಿನಾಮಾನೌ ವಿಷ್ಣುವಾಯು ನಿಮಿಷ ನಿಮಿಷಶ್ಚಿತ್ ಚಕ್ಷುರ್ನಿಮೇಷಾದಪಿ ಜಿವೀಯಸಾರಥೇನ ದ್ವಿವಿಧೇನ ಆಯಾತಂ. ಕಣ್ಣು ಮಿಡಿಸೋದ್ರೊಳಗೆ ಬಂದಿರಬೇಕು ನಿಮಿಷ. ಯಂ ವಾಮ್ ಯುವಯೋ ಸಕಾಶಾತ್ ಯದಮನಂ ತದಸ್ಮ ತದಸ್ಮದಂತಿಗೆ ಭವತು ಇತಿ. ನಿಮ್ಮಿಂದ ನೀವು ಬರೋದು ಅಂದರೆ ನಿಮ್ಮಿಂದ ಏನು ರಕ್ಷಣೆ ನಮಗಾಗಬೇಕೋ ಅದನ್ನು ಮಾಡಿಕೊಡಿ ಅಂತ ಅರ್ಥ. ಗಜೇಂದ್ರಿಗೆ ಹಾಗೆಲ್ಲ ಬಂದು ದೃಷ್ಟಾಂತ ಇದೆ, ಕರೀತಿರ್ಲಿಕ್ಕೆ ಪರಮಾತ್ಮ ಬಂದುಬಿಡ್ತಾನೆ. ಆದ್ದರಿಂದ ರಕ್ಷಣೆಗೋಸ್ಕರ ಬನ್ನಿ, ಅನುಗ್ರಹಕ್ಕೋಸ್ಕರ ಬನ್ನಿ. ದೇಹರಥಸ್ಯ ನಿಮೇಷಾದಪಿ ಜವೀಯಸ್ತ್ವಂ ನಾಮ ಚಕ್ಷುರ್ನಿಮೇಷ ಕಾಲಾದ ಅತ್ಯಲ್ಪೇಪಿ ಕಾಲೇ ಸಾಧನ ಸಾಧನೋನ್ಮುಖ್ಯಂ ಬೋಧ್ಯಂ. ಕಣ್ಣು ಬಿಡಿಸೋದ್ರಷ್ಟೇ ಸಾಧನ ಸಿದ್ಧರಾಗಿರಬೇಕು, ಅದನ್ನು ಹೇಳೋದಕ್ಕೋಸ್ಕರ ಸ್ಪಷ್ಟ ಬನ್ನಿ ಅಂತ ಅರ್ಥ. ಶರೀರೇ ಸನ್ನಿಧಿಂ ಕೃತ್ವಾ ಅತ್ಯಲ್ಪಮಪಿ ಕಾಲಂ ಸಫಲಂ ಕುರುತಮಿತಿ ಯಾವಂ. ಶರೀರದಲ್ಲಿ ಸನ್ನಿಧಾನವನ್ನು ಇಟ್ಟು ನೀವು ಅತ್ಯಲ್ಪ ಕಾಲನೂ ಸಾರ್ಥಕ ಆಗ್ತದೆ. ಕಟ್ರಾಂಗಾದಿಗಳು ಮಾಡ್ಕೊಂಡ್ರಲ್ಲ ಅತಿ ಕಡಿಮೆ ಕಾಲ ಕೂಡ ಏನು ಮಾಡ್ಕೊಂಡ್ಬಿಟ್ರೆ ಅದನ್ನು ಸಾಧನೆ ಉಪಯೋಗ ಮಾಡ್ಕೊಂಡ್ಬಿಟ್ರು. ಓದಿದವನಿಗೆ ಕಡಿಮೆ ಕಾಲದಲ್ಲೇ ಸಾಧನೆ ಮಾಡ್ಕೊತಾನೆ, ಇಲ್ಲದವಾದ ಸುಮ್ಮನೆ ಕೂತಿರ್ತಾನೆ ಹೊರತು ಉಪಯೋಗ ಆಗೋದಿಲ್ಲ. ಸೊ ಜ್ಞಾನಾದಿಗಳನ್ನು ಕೊಟ್ಟು ಉದ್ಧಾರ ಮಾಡಿ ಅಂತ ಒಟ್ಟು ತಾತ್ಪರ್ಯ. ಇತಿ ಶ್ರೀಮತ್ ಶ್ರೀಮದ್ ವಿಠಲಾಚಾರ್ಯ ಪುತ್ರೇಣ ಶ್ರೀಮತ್ ತೀರ್ಥಾಚಾರ್ಯ ಚರಣ ಸೇವಿನ ಶ್ರೀನಿವಾಸೇನ ಸಿತಾಯಾಮ್ ಶ್ರೀಮನ್ ಮಹೈತರೇಯ ಭಾಷ್ಯಾರ್ಥ ರತ್ನಮಾಲಾಯಾಮ್. ಪೂರ್ತಿ ಅದಕ್ಕೆ ಅರ್ಥ ಐತರೇಯ ಭಾಷ್ಯಾರ್ಥ ರತ್ನಮಾಲಾ ಅಂತ ಹೆಸರಿಟ್ಟಿದ್ದಾರೆ. ದ್ವಿತೀಯ ಪ್ರಕಟಕ್ಕೆ ತೃತೀಯ ಅಧ್ಯಾಯ ಮುಂದಿನ ಮಾತು, ಇದು ಏಳನೇ ಅಧ್ಯಾಯ. ಅದರಲ್ಲಿ ಆತ್ಮಾವ ಇದಮೇಕ, ಇಲ್ಲಿಂದ ಅದ್ವೈತಿಗಳು ಶಂಕರ ಭಾಷೆ ಇಲ್ಲಿಂದ ಇರೋದು, ಇಷ್ಟು ಬಿಟ್ಬಿಡ್ತಾರೆ ಮೊದಲಿಂದೆಲ್ಲ. ಮೊದಲಿಂದೆಲ್ಲ ವಿಷ್ಣು ಸರ್ವೋತ್ತಮತ್ವ ಎಲ್ಲ ಭಾರಿ ಔಟ್ ಆ್ಯಂಡ್ ಔಟ್ ಬರೋದ್ರಿಂದ ಅದನ್ನು ಕೈ ಬಿಟ್ಬಿಟ್ಟು ಉಪನಿಷತ್ ಇಷ್ಟೇ ಸಣ್ಣ ಉಪನಿಷತ್ತು ಬರೋದು, ಇಷ್ಟೇ ಇಷ್ಟು ಇರೋದು. ಅದೇ ಭಾರಿ ದೊಡ್ಡದು, ಅವ್ರ ಪ್ರಕಾರ ಭಾರಿ ಚಿಕ್ಕದು. ಇದರಿಂದೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಪುಣ್ಯಕ್ಕೇನಾಗಿದೆ, ಅದೇ ಪರಂಪರೆ ಅದ್ವೈತ ಪರಂಪರೆಯಲ್ಲಿ ಬಂದವರೇನೆ ಪೂರ್ತಿ ಬರೆದವರು ಇದ್ದಾರೆ. ಆಮೇಲೆ ಇಲ್ಲರೂ ಏನು ಮಾಡಿದ್ದಾರೆ, ಉಪನಿಷತ್ತೇ ಅಲ್ಲ ಅಂತ ಗಲಾಟೆ ಮಾಡ್ತಿದ್ರು, ಹಾಗೇನಾಗಿಲ್ಲ. ಅವ್ರು ಮತ್ತೆ ಅನುಕೂಲವಾದ ಜಾಗ ಮಾತ್ರ ಹಾಸ್ಕೊಂಡ್ಬಿಡ್ತಾರೆ ಅಷ್ಟೇ. ಅದನ್ನು ನಾಳೆಯಿಂದ ಎರಡನೇ ಅಧ್ಯಾಯ, ನಾಲ್ಕನೇ ಅಧ್ಯಾಯ ದ್ವಿತೀಯ ಪ್ರಕಟಕ. ಓಂ ಜನ್ಮಾಂತ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವರ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ವೃಷ್ಟಿಸ್ಥಿತ್ಯಪ್ಯಯೇಹಾನಿತಿ ಋಷಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣ ನಿಹಿಹಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಪರಿಷಿತ್ ರಾಜ ಈಗ ನಮಸ್ಕಾರ ಕೇಳಿದ ಮೇಲೆ ಪ್ರಾರ್ಥನೆ ಮಾಡ್ತಾನೆ.